ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಸರ್ ಅವರು ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ ಎಲ್ಲ ಕೇಳುವವರಿಗೂ ನಮಸ್ಕಾರ.
ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಇವರ ಕಿರು ಪರಿಚಯ ನಮ್ಮ ರೇಡಿಯೋ ಮಾನಸ 89.6 FM ಕೇಳುಗರಿಗೆ. ಇವರು ಪ್ರಸ್ತುತ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ, ಎಂಟೆಕ್ ಇನ್ ಮೆಟೀರಿಯಲ್ ಸೈನ್ಸ್ನ ಸಂಯೋಜಕರಾಗಿ, ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಮೆಟೀರಿಯಲ್ ಸೈನ್ಸ್ ಮತ್ತು ಪರಿಸರ ವಿಜ್ಞಾನ ಅಧ್ಯಯನದ ವಿಭಾಗದ ಬೋರ್ಡ್ ಆಫ್ ಸ್ಟಡೀಸ್ನ ಅಧ್ಯಕ್ಷರಾಗಿ, ಸೆಕ್ಷನಲ್ ಪ್ರೆಸಿಡೆಂಟ್ ಮೆಟೀರಿಯಲ್ ಸೈನ್ಸ್ ಸೆಕ್ಷನ್ 107th ಇಂಡಿಯನ್ ಸೈನ್ಸ್ ಕಾಂಗ್ರೆಸ್, ಕೌನ್ಸಿಲ್ ಮೆಂಬರ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಕೋಲ್ಕತ್ತಾ, ಎಡಿಟೋರಿಯಲ್ ಮೆಂಬರ್ ಎವ್ರಿಮ್ಯಾನ್ ಸೈನ್ಸ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಕೋಲ್ಕತ್ತಾ. ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಸರ್ ಅವರು 31 ವರ್ಷಗಳ ಬೋಧನಾ ಅನುಭವವನ್ನ ಹೊಂದಿದ್ದು, ಅಂತಾರಾಷ್ಟೀಯ ಜರ್ನಲ್ಗಳಲ್ಲಿ ಒಂದು ಪ್ರಮುಖ ವಿಮರ್ಶೆ ಸೇರಿದಂತೆ 150 ಅಧಿಕ ಸಂಶೋಧನಾ ಪ್ರಬಂಧಗಳು, 110 ಅಧಿಕ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಸಮ್ಮೇಳನಗಳು, ಸೆಮಿನಾರ್ಗಳಲ್ಲಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 17 ಸಂಶೋಧನಾ ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿಯನ್ನು ಪಡೆದಿದ್ದು, ಇನ್ನೂ 5 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇನ್ನು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿದ್ದು, ಅವುಗಳಲ್ಲಿ ಪ್ರಮುಖವಾದವು ಪ್ರೊಫೆಸರ್ WD ವೆಸ್ಟ್ ಮೆಮೋರಿಯಲ್ ಅವಾರ್ಡ್ ಬೈ ದ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ಕೋಲ್ಕತ್ತಾ ಆನ್ ದ ಒಕೇಷನ್ ಆಫ್ 106th ISCA ಹೆಲ್ಡ್ ಇನ್ ಜಲಾಂಧರ್, ಪಂಜಾಬ್, ಇಂಡಿಯಾ. ರೆಸಿಪಿಯಂಟ್ ಆಫ್ ದ ಅಟ್ರಾಕ್ಟಿವ್ ಪೇಪರ್ ಅವಾರ್ಡ್ ಇನ್ ದ 9th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕ್ರಿಸ್ಟಲ್ ಗ್ರೋತ್, ಆಗಸ್ಟ್ 25th, 1989, ಸೆಂಡೈ, ಜಪಾನ್. ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಮಂಡ್ಯ ಡಿಸ್ಟಿಕ್ ಕನ್ನಡ ಪರಿಷತ್, November 1, 2020.
ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ. ಮೊದಲನೇದಾಗಿ, ಈ ಕಾಲೇಜು ಅಭಿವೃದ್ಧಿ ಮಂಡಳಿ ಅಂತ ಅಂದ್ರೆ ಏನು, ಏನೆಲ್ಲ ಅಂಶಗಳನ್ನ ಈ ಒಂದು ಮಂಡಳಿ ಒಳಗೊಂಡಿದೆ ಅಂತ?
ಕಾಲೇಜು ಅಭಿವೃದ್ಧಿ ಮಂಡಳಿ ಅಂದ್ರೆ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್. ಇದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 1982 ಸ್ಥಾಪನೆ ಆಯಿತು. ಇದು ಶುರುವಾದಾಗಲಿಂದನು ಹೈಯರ್ ಎಜುಕೇಷನ್ ಬಗ್ಗೆ, ಅಂದ್ರೆ ನಾವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳು ಅಥವಾ ಎಜುಕೇಷನ್ ಬಗ್ಗೆ, ಕಾಲೇಜುಗಳಲ್ಲಿ ಏನ್ ಬರುತ್ತೆ ಅದಕ್ಕೆ ಅದನ್ನ ಅವ್ರಿಗೆ ಅಲ್ಲಿ ಕೆಲವು ವಿಷಯಗಳ ಬಗ್ಗೆ, ಅಂದ್ರೆ ಪೀರಿಯಾಡಿಕಲ್ ಸರ್ವೆ, ಅಂದ್ರೆ ಕಾಲಕಾಲಕ್ಕೆ ಅದರ ಏನು ಅಧ್ಯಯನ ಮಾಡೋದು, ಕಾಲೇಜುಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದು, ಅಂದ್ರೆ ಯಾವ್ಯಾವ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆ ಪಡ್ಕೊಂಡಿರುತ್ತೆ, ಆ ಕಾಲೇಜುಗಳ ಅಭಿವೃದ್ಧಿ ಬಗ್ಗೆ ನಾವು ಏನೇನು ಮಾಡ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಹೇಗೆ ಅಂದ್ರೆ ಸುಮಾರು ಕಾನ್ಫರೆನ್ಸ್ಗಳು, ಅಂದ್ರೆ ಆ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು, ಅಧ್ಯಾಪಕರುಗಳಿಗೆ ಸಮ್ಮೇಳನಗಳು, ವರ್ಕ್ಶಾಪ್ಗಳನ್ನು ಮಾಡೋದು. ಏಕೆಂದ್ರೆ ನಮ್ಮ ಮಾನಸ ಗಂಗೋತ್ರಿಯಲ್ಲಿ ಕೆಲವು ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳಿದೆ, ಅವುಗಳ ಸಹಯೋಗದಲ್ಲಿ ಈ ವರ್ಕ್ಶಾಪ್ಗಳು ಮಾಡಿ ಅವ್ರಿಗೆ ಹೈಯರ್ ಎಜುಕೇಷನ್ ಬಗ್ಗೆ ಏನೇನು ಮಾಡ್ಬೋದು ಅನ್ನೋದು ತಿಳುವಳಿಕೆ ಕೊಡ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಏನು ಈ ಕಾಲೇಜು ಅಭಿವೃದ್ಧಿ ಮಂಡಳಿಯಲ್ಲಿ ನಾವು ಕೆಲಸಗಳು ಏನು ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಸಂಯೋಜನೆ ನೀಡುವುದು, ಅಂದರೆ ಗ್ರ್ಯಾಂಟಿಂಗ್ ಅಫಿಲಿಯೇಷನ್ ಕಾಲೇಜುಗಳಲ್ಲಿ. ಅದು ಯಾವ ರೀತಿ ಇರುತ್ತೆ ಅಂದರೆ, UGC ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಟ್ಯಾಚ್ಯೂಟ್ ಪ್ರಕಾರ, ಅದು ಏನಂದ್ರೆ UGC ರೆಗ್ಯುಲೇಷನ್ಸ್ ಪ್ರಕಾರ, ಮತ್ತೆ ಕಾಲೇಜುಗಳಿಗೆ ಅಟಾನಮಿ ಕೊಡುವಂಥದ್ದು, ಆಮೇಲೆ ಕಾಲೇಜುಗಳಿಗೆ ಒಂದು ಪ್ರೋತ್ಸಾಹ ನೋಡೋದು, ಕಾಲೇಜ್ನ ಒಂದು ಉನ್ನತವಾಗಿ ತೆಗೆದುಕೊಂಡು ಹೋಗುವಂಥ, ಅಂದರೆ ಕಾಲೇಜಸ್ ವಿತ್ ಪೊಟೆನ್ಷಿಯಲಿ ಫಾರ್ ಎಕ್ಸಲೆನ್ಸ್, ಆ ಸ್ಟೇಟಸ್ ಪಡೆಯೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯಾಗಿ ನಾನು ಹೇಳಬೇಕು ಅನ್ನೋದಾದರೆ, ಜಿಎಸ್ಎಸ್ ಕಾಲೇಜ್ ಊಟಿ ರೋಡ್, ಅದು ಕಾಲೇಜಸ್ ವಿತ್ ಪೊಟೆನ್ಷಿಯಲಿ ಫಾರ್ ಎಕ್ಸಲೆನ್ಸ್ ಅನ್ನೋ ಒಂದು ಇದನ್ನ ಸ್ಟೇಟಸ್ ನ ಪಡ್ಕೊಂಡಿದೆ ಯು ಜಿ ಸಿಯಿಂದ. ಅದು ಪಡೆದ್ರೆ ಏನೇ ಪ್ರಯೋಜನ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಬೇರೆ ಇತರ ಕಾಲೇಜುಗಳಿಗೂ ತಿಳುವಳಿಕೆ ಹೇಳ್ತೀವಿ. ಹಾಗೆ ಕಾಲೇಜುಗಳಲ್ಲಿ ಅಧ್ಯಾಪಕರು ಮತ್ತು ಪ್ರಾಂಶುಪಾಲರು ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಅವ್ರದ್ದು ಅಪ್ರೂವಲ್ ಕೊಡುವಂಥದ್ದು, ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕಾಲೇಜುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಆ ವರ್ಷ ಪರೀಕ್ಷೆ ಪಾಸ್ ಮಾಡಿದ್ದಾರೆ, ಮತ್ತು ಯಾವ್ಯಾವ ಅಧ್ಯಾಪಕರು ಏನೇನು ಅವರು ಸಂಶೋಧನೆ ಇರ್ಬೋದು ಅಥವಾ ಪ್ರಶಸ್ತಿ ಇರ್ಬೋದು ಅಥವಾ ಏನು ಒಂದು ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಏನು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತೀವಿ. ಜೊತೆಗೆ ಇಲ್ಲಿ ನಾವು ಯು ಜಿ ಸಿಗೂ ಮತ್ತು ಯೂನಿವರ್ಸಿಟಿಗೂ ಯು ಜಿ ಸಿಗೂ ಕಾಲೇಜುಗಳಿಗೆ ನಾವು ಒಂದು ಸೇತುವೆಯಾಗಿ ಕೆಲಸ ಮಾಡುವಂಥ ಕಾರ್ಯ ಮಾಡ್ತೀವಿ. ಹೇಗೆ ಅಂದರೆ ಈಗ ಕಾಲೇಜುಗಳಿಗೆ ನಾವು ಒಂದು ಸಹಾಯ ಏನು ಅಂದರೆ ಅವ್ರಿಗೆ ಗ್ರ್ಯಾಂಟ್ಸ್ ಯು ಜಿ ಸಿ ಗ್ರ್ಯಾಂಟ್ಸ್ ಪಡ್ಕೊಳ್ಳೋದೇ ಆಗಲಿ, ಹಾಗೆ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ನ ನಡೆಸುವಂಥದ್ದಾಗಲಿ, ಹಾಗೆ ಆಮೇಲೆ ನಾವು ಕಾಲೇಜುಗಳಲ್ಲಿ ವೊಕೇಷನಲ್ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳನ್ನ ಅವ್ರು ಪಡ್ಕೊಳ್ಳೋದ ಬಗ್ಗೆ ಅವ್ರಿಗೆ ಹೇಳುವಂಥದ್ದಾಗಲಿ, ನಾವು ಕಾಲೇಜುಗಳಿಗೆ ಒಂದು ಅವ್ರಿಗೆ ಪ್ರೋತ್ಸಾಹ ಮಾಡೋದು, ಅವರ ಅದನ್ನು ಅವ್ರನ್ನ ಆ ಕಾಲೇಜುಗಳ ಅಸೆಸ್ಮೆಂಟ್ ಮಾಡಿ ಅವರು ಈ ಯಾಕೆಂದ್ರೆ ಈಗ ನ್ಯಾಕ್ ಅಕ್ರೆಡಿಷನ್ ಪಡೆಯುವಂಥದ್ದು ಅತಿ ಮುಖ್ಯ ಕಾಲೇಜುಗಳಲ್ಲಿ. ಅದು ಹೇಗೆ ಪಡೀಬೇಕು ಅನ್ನೋದನ್ನ ನಾವು ತಿಳುವಳಿಕೆ ಹೇಳ್ತೀವಿ, ಸಲಹೆ ನೀಡೋದು. ಇದನ್ನ ನಾವು ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯಿಂದ ನಾವು ಸಲಹೆಗಳನ್ನು ನೀಡ್ತೀವಿ.
ಇನ್ನು ಸರ್, ಕಾಲೇಜು ಅಭಿವೃದ್ಧಿ ಮಂಡಳಿಯ ಪರಿಮಿತಿಯಲ್ಲಿ ಸುಮಾರು ಎಷ್ಟು ಕಾಲೇಜುಗಳು ಒಳಪಡುತ್ತವೆ ಅಂತ ಹೇಳಿ, ಹಾಗೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ?
ಈಗ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಅಂಡರ್ ಅದರ ಕೆಳಗಡೆ ನಮ್ಮ ಎಷ್ಟು ಕಾಲೇಜುಗಳು ಸಂಯೋಜನೆ ಪಡೆದಿದೆ ಅಂದರೆ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಜಿಲ್ಲೆಗಳ ಒಳಗೊಂಡಂತೆ ಒಟ್ಟಾರೆ 230 ಕಾಲೇಜುಗಳಿದೆ. ಅದರಲ್ಲಿ ಮೈಸೂರು ಫಸ್ಟ್ ಗ್ರೇಡ್ ಕಾಲೇಜುಗಳೇ 91, ಚಾಮರಾಜನಗರ ಫಸ್ಟ್ ಗ್ರೇಡ್ ಕಾಲೇಜುಗಳು 18, ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ಫಸ್ಟ್ ಗ್ರೇಡ್ ಕಾಲೇಜು 36, ಹಾಸನ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 46. ಹಾಗೆ ಒಟ್ಟಾರೆ ಎಜುಕೇಷನ್ ಅಂದರೆ ಬಿ ಎಡ್ ಕೋರ್ಸ್ಗಳು ನಡೆಸುವಂಥ ಕಾಲೇಜಸ್ 36. ಸ್ಪೀಚ್ ಆ್ಯಂಡ್ ಇಯರಿಂಗ್ ನಮ್ಮ ಒಂದು ಆಯುಷ್ ಇದೆಯಲ್ಲ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್, ಅದು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆಗೊಂಡಿದೆ. ಆ ಸ್ಪೀಚ್ ಆ್ಯಂಡ್ ಇಯರಿಂಗ್ 2 ಕಾಲೇಜುಗಳಿದೆ. ಹಾಗೆ ನಾವು ಹೇಳಬೇಕು ಅಂದರೆ ಎಜುಕೇಷನ್ ಕಾಲೇಜುಗಳಲ್ಲಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ನಮ್ಮ ಮೈಸೂರು ಯೂನಿವರ್ಸಿಟಿಯ ಅಫಿಲಿಯೇಷನ್ ಪಡೆದೇ ಅದು ನಡೀತಾ ಇದೆ. ಹೋಟ್ಲ್ ಮ್ಯಾನೇಜ್ಮೆಂಟ್ ಕಾಲೇಜುಗಳಿದೆ. ಹೀಗೆ ಒಟ್ಟಾರೆ 230 ಕಾಲೇಜುಗಳು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕೆಳಗಡೆ ಸಂಯೋಜನೆ ಪಡೆದಿದೆ.
ಓಕೆ, ಇನ್ನು ಈ ಕಾಲೇಜುಗಳಿಗೆ ಸಿಡಿಸಿ ಯಾವ ರೀತಿ ಸಹಾಯ ಹಸ್ತ ಚಾಚುತ್ತೆ ಅಂತ, ಯಾವ ರೀತಿ ಪ್ರಯೋಜನ ಆಗುತ್ತೆ ಕಾಲೇಜುಗಳಿಗೆ?
ಈ ಕಾಲೇಜುಗಳಿಗೆ ಸಂಯೋಜನೆ ನಾನು ಈಗಾಗಲೇ ಹೇಳಿದೆ, ಸಂಯೋಜನೆ ನೀಡುವುದು ಒಂದೇ ಅಲ್ಲ, ಅವಕ್ಕೆ ಆ ಕಾಲೇಜುಗಳಲ್ಲಿ ಏನೇನು ಅಭಿವೃದ್ಧಿ ಪಡೀಬೋದು ಅಂತ. ಈಗ ಮೊದಲನೇದಾಗಿ ಯಾವ್ಯಾವ ಕೋರ್ಸ್ಗಳನ್ನ ತೆಗೆದುಕೊಂಡು ಆ ಕಾಲೇಜುಗಳು ಮುಂದುವರಿಬೋದು ಅನ್ನೋದು, ನಾವು ಅವ್ರಿಗೆ ಕಾಲಕ್ಕೆ ಏನು ನಾವು ಒಂದು ವರ್ಕ್ಶಾಪ್ ಆಗಿರ್ಬೋದು ಅಥವಾ ಒಂದು ಮೀಟಿಂಗೇ ಆಗಿರ್ಬೋದು, ಪ್ರಿನ್ಸಿಪಾಲ್ಗಳ ಮೀಟಿಂಗ್ ಕರೆದು ಅವ್ರಿಗೆ ತಿಳುವಳಿಕೆ ಹೇಳ್ತಾ ಇರ್ತೀವಿ. ಉದಾಹರಣೆಯಾಗಿ ಹೇಳಬೇಕು ಅಂದರೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆನೆ ನಾವು ಹಲವಾರು ಕಾರ್ಯಾಗಾರಗಳನ್ನ ಮಾಡಿ ಈಗ NEP ಒಂದು ಹೇಳಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ನಾವು ಕರ್ನಾಟಕದಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲನೇದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿ ಒಳ್ಳೆ ರೀತಿ ನಡೀತಾ ಇದೆ. ಹಾಗೆಯೇ ನಾವು ಸ್ನಾತಕ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನ ಪಡೆಯೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಅವರಲ್ಲಿ ಏನು ಅವ್ರಿಗೆ ಎಬಿಲಿಟಿ ಇದ್ರೆ ಸ್ನಾತಕೋತ್ತರ ಕಾಲೇಜುಗಳು, ಉದಾಹರಣೆಗೆ ನಾವು ತಗೋಬೇಕು ಅಂದ್ರೆ ಮಾರ್ನಿಸ್ ಕಾಲೇಜ್ ಆಫ್ ಕಾಮರ್ಸ್ ಅನ್ನು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಅಲ್ಲಿ BCom ಒಂದೇ ಅಲ್ಲ, MCom ನಡೆಯುತ್ತೆ, MBAನು ನಡೆಯುತ್ತೆ ಈ ತರ. ಹಾಗೆ ಆರ್ಟ್ಸ್ ಕಾಲೇಜ್ ಬಂದ್ರೆ ಅಲ್ಲೂ ಹಲವಾರು ಸ್ನಾತಕೋತ್ತರ ವಿಭಾಗಗಳಿದೆ. ಈಗಾಗಲೇ ಹೇಳಿದೆ ನಾನು ಅವರು ನ್ಯಾಕ್ ಪಡೆಯೋದೇ ಆಗಿರ್ಬೋದು. ಈಗ ಆ ನ್ಯಾಕ್ ಪಡೆದ್ರೆ ಏನೇನು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಮೊದಲನೇದಾಗಿ ಕಾಲೇಜುಗಳು 5 ವರ್ಷ ಪೂರ್ಣ ಆದ ತಕ್ಷಣನೇ ಅವರು ಮೊದಲನೇದಾಗಿ ಯು ಜಿ ಸಿಯಿಂದ 2F ಅನ್ನೋದು ಒಂದು ಪಡೀಬೇಕು. 2F ಏನಕ್ಕೆ ಪಡೀಬೇಕು ಅಂದರೆ ಅದರ 5 ವರ್ಷದ ನಂತರ, ಯಾಕೆ ಅಂದರೆ ಆ ಕಾಲೇಜಿನ ರೆಕಗ್ನಿಷನ್ಗೆ ಅದು ತುಂಬ ಇಂಪಾರ್ಟೆಂಟ್. ಆ ರೆಕಗ್ನಿಷನ್ ತೊಗೊಂಡಾದ್ಮೇಲೆ ಅವರು ಮುಂದುವರೆದು ಬೇರೆ ರೀತಿಯ ಅಭಿವೃದ್ಧಿಗಳನ್ನ ಪಡೆಯಬಹುದು. ಹಾಗೆ ಆ 12B ಅನ್ನೋದನ್ನ ನಾವು ಆ ಕಾಲೇಜುಗಳು, ಅದು ಕಾಲೇಜ್ ಏನಾದ್ರು ಆ 2F ಪಡೆದ ನಂತರ ಇನ್ನೂ ಅವರು ಒಂದು ಹಂತ ಬಂದ ನಂತರ ಅವರು 12B ತೆಗೆದು ಅವರು ಪಡ್ಕೊಳ್ಳೋಕ್ಕೂ ನಾವು ಏನೇನು ಬೇಕು ಅದಕ್ಕೆ ಸಹಾಯ ಮಾಡ್ತೀವಿ. ಆ 12B ತಗೊಳ್ಳೋದು ಏನಕ್ಕೆ ಬೇಕು ಅಂದರೆ ಯು ಜಿ ಸಿಯಿಂದ ಗ್ರ್ಯಾಂಟ್ ಪಡೆಯೋದಕ್ಕಾಗಲಿ, ಅಥವಾ ನ್ಯಾಕಗೆ ಹೋಗಬೇಕಾಗಲಿ, ಅಥವಾ ಅವರು ಪರ್ಮನೆಂಟ್ ಅಫಿಲಿಯೇಷನ್ ಅನ್ನೋದಿದೆ ಅದನ್ನು ಪಡೆಯೋದಕ್ಕಾಗಲಿ, ಇಂಥವಕ್ಕೆಲ್ಲ ಈ 2F and 12B ತುಂಬ ಮುಖ್ಯ. ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ. ಅದು ಮುಖ್ಯವಾಗಿ ಪ್ರೈವೇಟ್ ಕಾಲೇಜ್ಗಳಿಗೆ ಇದನ್ನ ಹೇಳ್ತೀವಿ, ಗೌರ್ಮೆಂಟ್ ಕಾಲೇಜ್ಗಳಿಗೆ ನಾವು ಇದನ್ನ ಹೇಳ್ತಾನೆ ಇರ್ತೀವಿ. ಅದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇದನ್ನ ಪಡ್ಕೊಂಡ್ರೆ ನಿಮ್ಗೆ ಏನೇನು ಒಳ್ಳೇದಾಗುತ್ತೆ, ಇದು ಯಾತಕ್ಕೆ ಮುಖ್ಯ ಅನ್ನೋದನ್ನ ನಾವು ಅವ್ರಿಗೆ ಕಾಲಕ್ಕೆ ಹೇಳ್ತೀವಿ. ಯಾಕೆಂದ್ರೆ ನ್ಯಾಕ್ ಪಡೆಯೋದು ಅತಿ ಮುಖ್ಯ. ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ ನ್ಯಾಕ್ ಪಡೆಯಲ್ಲ, ಅವರು ಬೇಕಾಗಿಲ್ಲ ಅನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ವಿ. ಬಟ್ ನ್ಯಾಕ್ ಯಾಕೆ ಮುಖ್ಯ ಅಂದರೆ ನಾವು ಕಾಲೇಜ್ಗೆ ಒಂದೇ ಅಲ್ಲ, ವಿದ್ಯಾರ್ಥಿಗಳಿಗೂ ಮುಖ್ಯ ಅದು. ಯಾಕೆಂದ್ರೆ ಇದು ನಾವು ಮುಖ್ಯವಾಗಿ ನಾವು ಕಾಲೇಜ್ಗಳಿಗೆ ಹೇಳೋದು, ನೀವು ಕಾಲೇಜ್ ನಡೆಸೋದು ನಿಮಗೋಸ್ಕರ ಅಲ್ಲಪ್ಪ, ವಿದ್ಯಾರ್ಥಿಗಳಿಗೋಸ್ಕರ ಅಂತ, ಸ್ಟೂಡೆಂಟ್ ಸೆಂಟ್ರಿಕ್. ಯಾಕೆಂದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಾವು ನಿಮ್ಗೆಲ್ಲ ಗೊತ್ತಿದೆ. ಈಗ ಯುವ ವಿದ್ಯಾರ್ಥಿಗಳೇ ನಮ್ಮ ದೇಶದ ಒಂದು ತಳಪಾಯ, ಅಥವಾ ಒಂದು ಇದು ಹೇಳ್ಬೋದು ನಮ್ಮ ಮುಂದಿನ ಏನು ನಮ್ಮ ದೇಶದ ಅಭಿವೃದ್ಧಿ ಅವರಿಂದಾನೇ ಆಗ್ಬೇಕಾಗಿರೋದು. ಅವರು ಯಾವ ರೀತಿ ಎಜುಕೇಶನ್ ಪಡೀತಾರೆ ಅನ್ನೋದು, ಅದರ ಮೇಲೆ ಈ ಕಾಲೇಜುಗಳು ಯಾವ ರೀತಿ ನಡೆಯುತ್ತೆ ಅನ್ನೋದು ಮುಖ್ಯ. ಆದ್ದರಿಂದ ಕಾಲೇಜಿನಲ್ಲಿ ಬರೀ ಅವರು ಪಾಠ ಮಾಡಿ ಒಂದು ರೊಟೀನ್ ಆಗಿ ಪಾಠ ಹೇಳೋದು, ಆ ಕಾಲೇಜಲ್ಲಿ ಏನೇನು ಚಟುವಟಿಕೆಗಳಾಗ್ತವೆ ಅವೆಲ್ಲ ನಾವು ಪೀರಿಯಾಡಿಕ್ ಆಗಿ ಅವ್ರಿಗೆ ಪರೀಕ್ಷೆ ಮಾಡ್ತೀವಿ. ಅದು ಮುಖ್ಯವಾಗಿ ನಾವು ಪ್ರತಿ ವರ್ಷನೂ ಏನು ಅಫಿಲಿಯೇಷನ್ಗೆ ರಿನ್ಯೂವಲ್ಗೆ ನಾವು ಸ್ಥಳೀಯ ಅಂದರೆ ಲೋಕಲ್ ಎನ್ಕ್ವೈರಿ ಕಮಿಟಿ ಅಂತ ಮಾಡಿ ಈ ವಿಶ್ವವಿದ್ಯಾನಿಲಯದ ಹಂತದಲ್ಲಿ ನಮ್ಮ ಏನು ಪ್ರಾಧ್ಯಾಪಕರು, ಹಿರಿಯ ಪ್ರಾಧ್ಯಾಪಕರು ಮತ್ತು ನಮ್ಮ ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರುಗಳು ಅವ್ರನ್ನ ಸಮಿತಿಯ ಸದಸ್ಯರುಗಳನ್ನ ತಗೊಂಡು ಎಲ್ಲ ಒಂದು ಪರಿಣಿತರು ಹೇಳಬೇಕು ಅಂದರೆ ಆಡಳಿತ ಪರಿಣಿತರು ಆಗ್ಬೋದು, ಯಾಕೆಂದರೆ ಸಿಂಡಿಕೇಟ್ ಮೆಂಬರ್ಗಳು ಆಗಿರ್ಬೋದು ಅಥವಾ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಗಳು ಆಗಿರ್ಬೋದು, ಪ್ರಾಧ್ಯಾಪಕರುಗಳು, ಅವ್ರುಗಳನ್ನ ನಾವು ಕಾಲೇಜುಗಳಿಗೆ ಭೇಟಿ ನೀಡಿ ಅವರು ಪರೀಕ್ಷೆ ಮಾಡ್ತಾರೆ ಪ್ರತಿಯೊಂದು ಕಾಲೇಜಿನಲ್ಲೂ. ಆ ಪರೀಕ್ಷೆ ಮಾಡಿ ಅಲ್ಲಿ ಏನೇನು ನಡೀತಾ ಇದೆ ಚಟುವಟಿಕೆಗಳನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಮುಂದಿನ ವರ್ಷಕ್ಕೆ ಆ ಏನು ಸಂಯೋಜನೆ ಏನು ರಿನ್ಯೂವಲ್ಗೆ ರೆಕಮೆಂಡೇಶನ್ ಕೊಡ್ತಾರೆ.
ಇನ್ನು ಕಾಲೇಜು ಅಭಿವೃದ್ಧಿ ಹೊಂದೋದಕ್ಕೆ ಏನೆಲ್ಲ ಸಲಹೆಗಳು ಬೇಕೋ ಅದನ್ನ ಸಿಡಿಸಿ ಖಂಡಿತವಾಗ್ಲೂ ಮಾಡುತ್ತೆ ಅಂತ. ಇನ್ನು ಸರ್, ಕಾಲೇಜು ಅಭಿವೃದ್ಧಿ ಮಂಡಳಿಯ ಮುಖ್ಯ ಉದ್ದೇಶಗಳೇನು ಅಂತ ಹೇಳಿ, ಇದೇ ಆಗುತ್ತಾ ಹೇಗೆ ಅಂತ?
ಅಲ್ಲ, ಈಗಾಗಲೇ ನಾನು ಹೇಳಿದೆ ಮುಖ್ಯ ಉದ್ದೇಶಗಳಿಗೆ. ಅದು ಪ್ರಾರಂಭ ಆದಾಗಲಿಂದ ನಾನು ಏನೇನು ಚಟುವಟಿಕೆಗಳು ನಡೀತು ಅನ್ನೋದು. ಈಗ ನಮ್ಮ ಒಂದು ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಿಗೆ ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿ ಸೇತುವೆ. ಈ ವಿಶ್ವವಿದ್ಯಾನಿಲಯ ಯಾವುದೋ ಒಂದು ವಿಷಯನ ಅಳವಡಿಕೆ ಮಾಡಬೇಕು ಅಂದಾಗ ಕಾಲೇಜುಗಳಿಗೆ ತಿಳಿ ಹೇಳಬೇಕಾಗಿರೋರು ನಾವು, ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯಿಂದ. ಒಂದು ಉದಾಹರಣೆಯಾಗಿ ನಾನು ಹೇಳಬೇಕು ಅನ್ನೋದಾದರೆ, ಈಗಾಗಲೇ NEP ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಹಾಗೆ CBCS ಅನ್ನು ಅಳವಡಿಕೆ ಮಾಡಬೇಕಾದ್ರೆ 2016-17 ಸಾಲಿನಲ್ಲಿ ಹಲವಾರು ಕಾರ್ಯಾಗಾರಗಳು ಮಾಡಿ, ಹಲವಾರು ಮೀಟಿಂಗ್ಗಳು ಮಾಡಿ, ಈಗ ಅಂಡರ್ ಗ್ರಾಜುಯೇಟ್ ಅಂದರೆ ಸ್ನಾತಕ ಕೋರ್ಸ್ಗಳಲ್ಲಿ CBCSನ ಒಂದು ನಾವು ಹೇಳಬೇಕು ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಮಾಡಿದ್ವಿ. ಹಾಗೆ ಅದ ನಂತರ NEP ಬಗ್ಗೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದು ಎಷ್ಟು ಮುಖ್ಯ, ಯಾವ ರೀತಿ ಅದನ್ನು ಅಳವಡಿಕೆ ಮಾಡಬೇಕು, ಅದನ್ನ ಅಂದರೆ ಈಗ ಒಂದು ಪದ್ಧತಿಯಿಂದ ಇನ್ನೊಂದು ಪದ್ಧತಿಗೆ ಹೋಗಬೇಕಾದ್ರೆ ನಾನಾ ಗೊಂದಲಗಳಿರ್ತವೆ. ಕೆಲವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಕೆಲವರು ಸರಿಯಾಗಿ ತಿಳುವಳಿಕೆ ಪಡ್ಕೊಂಡಿರಲ್ಲ, ಅರ್ಥ ಅನ್ನೋದಕ್ಕಿಂತ ತಿಳುವಳಿಕೆ ಪಡ್ಕೊಂಡಿರಲ್ಲ ಅಂತ ಹೇಳ್ಬೋದು. ಅದನ್ನು ಈ ಗೊಂದಲಗಳನ್ನ ಬಗೆಹರಿಸ್ಬೇಕಾದ್ರೆ ನಾವು ಈ ಕಾರ್ಯಾಗಾರಗಳನ್ನ ಮಾಡಿ ಆ ಗೊಂದಲಗಳನ್ನ ಪರಿಹರಿಸ್ತೀವಿ. ಆಮೇಲೆ ಅದು ಜೊತೆಗೆ ಈಗ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಿಗೆ ಈಗ ಅವರಿಗೆ ಸಿ ಎಸ್ ಅಡಿಯಲ್ಲಿ ಪ್ರಮೋಷನ್ ಪಡೆಯಬೇಕಾಗುತ್ತೆ. ಅವರು ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯನ್ನು ಸಂಪರ್ಕಿಸ್ತಾರೆ. ಅವ್ರಿಗೆ ಅದು ಏನು ಅದಕ್ಕೆ ಏನು ಬೇಕು ಅವರ ಅದನ್ನು ಈಗ ಅವರ ಈಗ ನಾವು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ಒಂದು ಇವ್ಯಾಲ್ಯೂಯೇಟ್ ಮಾಡೋದನ್ನ ನಮ್ಮ ಸಿ ಡಿ ಸಿಯಿಂದ ಕೈಗೊಂಡು ಅವ್ರಿಗೆ ಪ್ರಮೋಷನ್ಗೆ ನಾವು ಸಹಾಯ ಮಾಡ್ತೀವಿ. ಹೀಗೆ ಅದು ಇದು ತುಂಬ ನಾನಾ ಹಂತಗಳಲ್ಲಿ ಎಲ್ಲ ಒಂದು ರೀತಿ ಹೇಳಬೇಕು ಅಂದರೆ ಎಲ್ಲ ರೀತಿಯ ಹಂತಗಳು. ಈಗ ಒಂದು ಕಾಲೇಜಿಗೆ ಒಂದು ಪ್ರವೇಶ ಮಿತಿ ನಿಗದಿ ಮಾಡಿರ್ತೀವಿ. ಆ ಪ್ರವೇಶ ಮಿತಿಯೊಳಗೆ ಅವರು ವಿದ್ಯಾರ್ಥಿಗಳನ್ನ ಪಡಿಬೇಕು. ಯಾಕೆಂದರೆ ನಾವು ಮುಖ್ಯವಾಗಿ ಇಲ್ಲೇನು ಅಂದರೆ ನಮ್ಮ ಈ ಕಾಲೇಜು ಅಭಿವೃದ್ಧಿ ಮಂಡಳಿ ಮುಖ್ಯ ಉದ್ದೇಶ ಹೇಳಬೇಕು ಅನ್ನೋದಾದರೆ ನಮ್ಮ ದೇಶದ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೂ ಕೆಲವು ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ಕಡಿಮೆ ಇದೆ. ಅದನ್ನು ಹೆಚ್ಚು ಮಾಡಬೇಕು. ಅದನ್ನು ಹೆಚ್ಚು ಮಾಡುವಾಗ ನಾವು ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚು ಮಾಡೋದು ಒಂದೇ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೂ ಮತ್ತು ಅಲ್ಲಿ ಅಧ್ಯಾಪಕರಿಗೂ, ಒಬ್ಬ ವಿದ್ಯಾರ್ಥಿಗೆ ನಮ್ಮ ದೇಶದಲ್ಲಿ 15 ವಿದ್ಯಾರ್ಥಿಗಳೇ ಕಡೆ ಪಕ್ಷ ಒಬ್ಬ ಅಧ್ಯಾಪಕ ಇರಬೇಕು ಅನ್ನೋದು. ಮುಂದುವರೆದ ದೇಶಗಳಲ್ಲಿ 5 ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕರು ಅಂತ ನಿಗದಿ ಮಾಡಿರ್ತಾರೆ. ಅದು ಈ ನಮ್ಮ ದೇಶದಲ್ಲಿ ಇದೆ. ಹಾಗೆ ನಾವು ಅಧ್ಯಾಪಕರುಗಳ ಸಂಖ್ಯೆ ಮತ್ತು ಅಲ್ಲಿಯ ಸೌಲಭ್ಯಗಳು ಇವೆಲ್ಲ ಒಂದು ಪರೀಕ್ಷೆ ಮಾಡಿ ಆ ಕಾಲೇಜಿಗೆ ಪ್ರವೇಶಾತಿ ಎಷ್ಟು ಕೊಡಬಹುದು ಅದನ್ನು ನಿಗದಿ ಮಾಡುವುದು ನಮ್ಮ ಉದ್ದೇಶ,
ಸಂಸ್ಥೆಯ ಉದ್ದೇಶ ಆಗಿದೆ. ಇನ್ನು ಸರ್, ಈ ಒಂದು ಕಾಲೇಜು ಅಭಿವೃದ್ಧಿ ಮಂಡಳಿ ಏನ್ ಸಿ ಡಿ ಸಿ, ಇದರ ಮುಂದಿನ ಗುರಿಗಳೇನು? ಯಾಕಂದ್ರೆ ಇದುವರೆಗೂ ನಡ್ಕೊಂಡು ಬಂದಂತಹ ಕಾರ್ಯಚಟುವಟಿಕೆಗಳನ್ನ ತಿಳಿಸಿದ್ರಿ, ಉದ್ದೇಶಗಳನ್ನ ತಿಳಿಸಿದ್ರಿ, ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳಿಸಿದ್ರಿ, ಮುಂದಿನ ಗುರಿಗಳು ಏನು ಅಂತ ಹೇಳಿ.
ಅದೇ ಈಗಾಗಲೇ ಹೇಳಿದೆ, ನಾವು ನಮ್ಮ ದೇಶ ಈಗ ಒಂದು ಹಂತ ದಾಟಿದೆ. ಏನು ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಹಂತ ದಾಟಿದೀವಿ. ಯಾಕೆಂದರೆ ಸುಮಾರು 35 ವರ್ಷಗಳ ಹಿಂದೆ ಏನೋ ಒಂದು ಪದ್ಧತಿ ಶುರುವಾಗಿತ್ತು, ಆ ಪದ್ಧತಿನ ಈಗ ಚೇಂಜ್ ಮಾಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಉದ್ದೇಶಗಳು ಕೆಲವರಿಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಅದು ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಉದ್ದೇಶಗಳಿದೆ ಅದರಲ್ಲಿ, ತುಂಬ ಒಳ್ಳೆಯ ಪದ್ಧತಿ ಅದು ಹೇಳಬೇಕು ಅಂದರೆ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಸುಮ್ಮನೆ ಅಧ್ಯಯನ ಮಾಡೋದೊಂದೇ ಅಲ್ಲ, ಅವನ ಒಂದು ತಯಾರಿ ಮಾಡೋದು ಅಂದರೆ ಅವನಿಗೆ ಎಲ್ಲ ಆ ಒಂದು ಯಾವುದೇ ಒಂದು ವಿಷಯನ ಅವನು ಓದಿದ್ರೆ ಆ ವಿಷಯದಲ್ಲಿ ಅವನು ಈ ಶುಡ್ ಬಿ ಕಂಪ್ಲೀಟ್ ಮಾಸ್ಟರ್. ಆ ರೀತಿ ಪರಿಣಿತಿ ಒಂದು ಉದ್ದೇಶದಿಂದಲೇ ಎನ್ ಇ ಪಿ ಅಳವಡಿಕೆ ಮಾಡಿರೋದು. ಈ ಎನ್ ಇ ಪಿಯಲ್ಲಿ ಜೊತೆಗೆ ಏನಿದೆ ಅಂದರೆ ಈಗ ಯಾವುದೋ ಒಂದು ಕೋರ್ಸ್ ತೊಗೊಂಡ್ರೆ ಅದಕ್ಕೆ ಆ ಕೋರ್ಸ್ಗೆ ಏನು ಮುಖ್ಯವಾಗಿ ಬೇಕಾಗಿರುತ್ತೆ ಅದನ್ನೆಲ್ಲ ನಾವು ತಿಳುವಳಿಕೆ ಹೇಳ್ತೀವಿ. ಹಾಗೆ ಕಾಲೇಜುಗಳಲ್ಲಿ ವೊಕೇಶನಲ್ ಕೋರ್ಸ್ನ ಶುರು ಮಾಡೋದಕ್ಕೆ ನಾವು ಎನ್ಕರೇಜ್ ಅವ್ರಿಗೆ ಯಾವಾಗಲೇ ಹೋದ್ರೂ ಆ ವೊಕೇಶನಲ್ ಕೋರ್ಸ್ಗಳು ಮಾಡಿ, ಹ್ಯಾಡಾನ್ ಕೋರ್ಸ್ಗಳು ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಮರ್ಸ್ ಕಾಲೇಜ್ಗೆ ಹೋದರೆ ಕಾಮರ್ಸಲ್ಲಿ ತುಂಬ ನಾನಾ ವಿಧವಾದ ಹ್ಯಾಡಾನ್ ಕೋರ್ಸ್ಗಳಿರ್ತವೆ, ಅದನ್ನು ಶುರು ಮಾಡಿ ಅಂತ ಹೇಳ್ತೀವಿ. ಹಾಗೆ ವಿಜ್ಞಾನ ವಿಷಯದ ಕಾಲೇಜ್ಗಳಿಗೆ ಹೋದರೆ ತುಂಬ ಹ್ಯಾಡಾನ್ ಕೋರ್ಸ್ಗಳಿರ್ತವೆ, ತುಂಬ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋಬಯಾಲಜಿ ಅಂದ ತಕ್ಷಣ ನಾವು ಕ್ಲಿನಿಕಲ್ ಅಸಿಸ್ಟೆನ್ಸ್ ಒಂದು ಕೋರ್ಸ್ಗಳು ತುಂಬ ಕೋರ್ಸ್ಗಳಿದೆ, ಅವನ್ನ ಆ್ಯಡ್ ಆನ್ ಕೋರ್ಸ್ ಅಂದರೆ ಅದು 3 ತಿಂಗಳು 4 ತಿಂಗಳು ಅವರ ವಿಷಯ ಅಧ್ಯಯನ ವಿಷಯಗಳ ಜೊತೆಗೆ ಇದು ಸೇರೋದು. ಇದೇನು ಪರೀಕ್ಷೆಗೆ ಮುಖ್ಯ ಅಲ್ಲ, ಬಟ್ ಪರಿಣಿತಿಗೆ ಬೇಕಾದ. ಯಾಕೆಂದರೆ ಇವರು ಆ ಒಂದು ಏನು ಡಿಗ್ರಿ ಪಡ್ಕೊಂಡು ಹೊರಗಡೆ ಬಂದಾಗ ಅವ್ರ ಕೆಲಸಕ್ಕೆ ಏನು ಉಪಯೋಗ ಕೆಲಸ ಪಡೆಯೋಕ್ಕೆ ಏನು ಉಪಯೋಗ ಆಗಬೇಕು ವಿದ್ಯಾರ್ಥಿಗಳಿಗೆ, ಅದನ್ನು ತಯಾರಿ ಮಾಡಬೇಕು ಕಾಲೇಜ್ಗಳಿಗೆ ನಾವು ತಿಳುವಳಿಕೆ ಹೇಳ್ತೀವಿ.
ಸರ್, ಈಗಾಗಲೇ ಹೇಳಿದ್ರೆ ನೀವು 230 ಕಾಲೇಜುಗಳು ಸಿ ಡಿ ಸಿಗೆ ಒಳಪಟ್ಟಿದೆ ಅಂತ ಹೇಳಿ, ಆ 230 ಕಾಲೇಜುಗಳಲ್ಲಿ ನಿಮ್ಮ ಸಲಹೆಗಳನ್ನ ಪಡೆದುಕೊಂಡು ಇದರ ಅನುಕೂಲವನ್ನ ಪಡೆದು ಬೆಳೆದಂತ ಒಂದೆರಡು ಕಾಲೇಜ್ ಹೆಸರನ್ನ ಹೇಳ್ಬೋದು?
ಒಂದೆರಡಲ್ಲ, ತುಂಬಾ ಇದೆ. ನನ್ನ ವಿಷಯದಲ್ಲಿ ನನ್ಗೆ ಹೇಳ್ಬೇಕು ಅಂದ್ರೆ ಆ ಎಲ್ಲಾ 230 ಕಾಲೇಜುಗಳು ನಮ್ಮ ನಾವು ಏನ್ ಹೇಳ್ತೀವಿ ನಮ್ಮ ಸಜೆಷನ್ಗಳನ್ನ ತುಂಬಾ ಆರೋಗ್ಯಕರವಾಗಿ ಸ್ವೀಕಾರ ಮಾಡ್ತಾರೆ. ಕೆಲವರು ಈಗ ಕೆಲವು ಕಡೆ ಹಳ್ಳಿ ಪ್ರದೇಶಗಳಲ್ಲಿ ಅವ್ರಿಗೆ ಎಷ್ಟು ಸೌಲಭ್ಯ ಆಯಿತೋ ಅಷ್ಟನ್ನ ಮಾಡ್ತಾರೆ, ಇನ್ನು ಕೆಲವು ಕಡೆ ಇದು ಮಾಡ್ತಾರೆ, ಎಷ್ಟು ಯಾವ ಹಂತದಲ್ಲಿ ಮಾಡ್ಬೋದು ಮಾಡ್ತಾರೆ. ಕೆಲವು ಕಾಲೇಜುಗಳಲ್ಲಿ ನ್ಯೂನತೆ ಇದೆ, ಹೇಳಬೇಕು ಅಂದರೆ ಕೆಲವು ಕಾಲೇಜುಗಳಲ್ಲಿ ನ್ಯೂನತೆಗಳು ತುಂಬ ಇದೆ. ಯಾಕೆಂದ್ರೆ ಇದು ತುಂಬಾ ಹಿಂದಿನಿಂದ ಶುರುವಾಗಿರೋ ಕಾಲೇಜುಗಳಲ್ಲಿ ಆ ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ಏನೇನ್ ಬೇಕು ನಾವು ಅದ ಅವ್ರಿಗೆ ಸಜೆಷನ್ ಕೊಡ್ತೀವಿ. ಕೆಲವೊಂದು ಕಾಲೇಜ್ಗಳು ಈಗ ನಮ್ಮ ಮೈಸೂರು ನಗರದಲ್ಲೇ ಕಾಲೇಜ್ಗೆ ನಾವು ಹೇಳ್ತಾನೆ ಇದ್ವಿ, ನೀವು ಶಿಫ್ಟ್ ಮಾಡಿ ಅದು ಬೇರೆ ಕಡೆ ಜಾಗ ಶಿಫ್ಟ್ ಮಾಡಿ ಅಂತ. ಅದು ನಮ್ಮ ಸಜೆಷನ್ನ ಪಡ್ಕೊಂಡು ಈಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ನಾವು ಆ ಥರ ಎಲ್ಲ ನಾವು ಒಂದು ಸಜೆಷನ್ ಕೊಡ್ತೀವಿ. ನನಗೆ ಅತಿ ಒಂದು ಒಳ್ಳೆಯ ಉದಾಹರಣೆ ಕಾಲೇಜಿಗೆ ಒಂದು ಮಾಡೆಲ್ ಕಾಲೇಜ್ ಅನ್ನೋದು ಅಂತ ನಾನು ಹೇಳಬೇಕು ಅನ್ನೋದಾದರೆ ಜೆ ಎಸ್ ಎಸ್ ಊಟಿ ರೋಡ್ ಕಾಲೇಜು ಅಥವಾ ನಮ್ಮ ಮಹಾಜನ ಡಿಗ್ರಿ ಕಾಲೇಜ್ ಇರ್ಬೋದು ಅಥವಾ ಸೆಂಟ್ ಫಿಲಮ್ನಾಸ್ ಕಾಲೇಜ್ ಇರ್ಬೋದು, ವಿದ್ಯಾ ವಿಕಾಸ್ ಡಿಗ್ರಿ ಕಾಲೇಜ್ ಇರ್ಬೋದು, ಆಮೇಲೆ ನಮ್ಮ ಮಾರಾಣಿಸ್ ಸೈನ್ಸ್ ಕಾಲೇಜ್ ಅಟಾನಮಸ್ ಪಡ್ಕೊಂಡು ಈಗ ಮುಂದೆ ಬಂದಿದೆ, ನಮ್ಮ ಯುವರಾಜಸ್ ಕಾಲೇಜ್. ಯುವರಾಜಸ್ ಕಾಲೇಜ್ ಅದು ಒಂದು ವಿಶ್ವವಿದ್ಯಾನಿಲಯ ಅಂತಾನೆ ಹೇಳ್ಬೋದು. ಅದು ನಮ್ಮ ಇಲಾಖೆಯ ಅಂಡರ್ ಬರೋದಿಲ್ಲ, ಯಾಕಂದ್ರೆ ಅದು ನಮ್ಮ ಕಾನ್ಸ್ಟಿಟ್ಯೂಯಂಟ್ ಕಾಲೇಜ್. ಅಂದ್ರೆ ಉದಾಹರಣೆ ಕೊಡೋದಕ್ಕೆ ಕೊಡ್ಬೋದು ನಾವು. ಹಾಗೆ ತುಂಬಾ ಕಾಲೇಜ್ಗಳಿದೆ, ನಾನು ಕೆಲವು ಹೆಸರುಗಳು ಇಲ್ಲಿ ನನಗೆ ನೆನಪು ಬರ್ತಾ ಇಲ್ಲ. ಈಗ ಕೆಲವು ಕಾಲೇಜ್ಗಳಲ್ಲಿ ಈಗ ನೀವು ಬಡನೇಶ್ಪುರ ಕಾಲೇಜಿಗೆ ಹೋದ್ರೆ ತುಂಬಾ ಸೌಲಭ್ಯ ಪಡೆದಿದೆ ಗೌರ್ಮೆಂಟ್ ಕಾಲೇಜ್ಗಳು. ಹಾಸನ್ಗೆ ಹೋದ್ರೆ ಅಲ್ಲೂ ಅಷ್ಟೇ ತುಂಬಾ ಸೌಲಭ್ಯಗಳು ಪಡೆದಿದೆ. ಅದಕ್ಕೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಇಲ್ಲಿ ಕೆಲವು ಕಡೆ ಮಾತ್ರ ತುಂಬಾ ಅವ್ರಿಗೆ ಸೌಲಭ್ಯಗಳು ಬೇಕು. ಆಗ ನಾನು ಹೇಳ್ತೀನಿ ಅಲ್ಲಿ ಆ ಕಾಲೇಜ್ಗಳು ಆ ಪ್ರಿನ್ಸಿಪಾಲ್ ಪ್ರಾಂಶುಪಾಲರದು ರೋಲ್ ತುಂಬಾ ಮುಖ್ಯ ಕಾಲೇಜ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ಪ್ರಾಂಶುಪಾಲರಿಗಾಗೋ ಸಾಧ್ಯತೆ ನಿಮ್ಗೆ ಯಾಕೆ ಆಗಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಈ ತರ ನಾನು ಸುಮ್ಮನೆ ನನ್ನ ಕಂಪ್ಯಾರಿಸನ್ ಕೊಡ್ತಾ ಇಲ್ಲ, ನೋಡಿ ಅದ್ರದ ಸೌಲಭ್ಯಗಳು ಏನಿದೆ, ಕಾಲೇಜ್ಗಳು ಏನಿದೆ, ಅದರಲ್ಲಿ ಬರೋ ವಿದ್ಯಾರ್ಥಿಗಳು ಹೊರಗಡೆ ಬಂದು ಏನು ಮಾಡ್ತಾರೆ ಅದನ್ನ ನೋಡೇ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ.
ಇನ್ನು ಸರ್, ತಾವು ಎರಡನೇ ಬಾರಿ ಸಿಡಿಸಿ ಡೈರೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನುಭವ?
ಮೊದಲನೇದಾಗಿ ನಾನು ವಿಶ್ವವಿದ್ಯಾನಿಲಯ ಆಡಳಿತಕ್ಕೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಎರಡನೇ ಬಾರಿ, ಮೊದಲನೇ ಅವಧಿಯಲ್ಲಿ 4 ವರ್ಷ 6 ತಿಂಗಳು ಕೆಲಸ ಮಾಡಿದೆ, ಆಗ ನನಗೆ ತುಂಬಾ ಒಳ್ಳೆಯ ಅನುಭವ ಆಯಿತು. ಈಗ ನಾನು ಪುನಃ ನಾನು ಅಧಿಕಾರ ವಹಿಸಿ ಈಗ 3 ತಿಂಗಳು ಕಳೆದಿದೆ. ಈಗ ನಾವು ಕೆಲವು ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ನಿಮಗೆ ಗೊತ್ತು ದಿನೇ ದಿನೇ ಕೆಲವು ಪದ್ಧತಿಗಳು ಚೇಂಜ್ ಆಗ್ತಾ ಇರುತ್ತೆ. ಆ ಪದ್ಧತಿಗಳನ್ನ ಹೇಗೆ ಅಳವಡಿಸ್ಬೇಕು ಅನ್ನೋದು ಈಗ ನಾನು ಅಧಿಕಾರ ವಹಿಸಿಕೊಂಡ ನಂತರ 2 ಪ್ರಾಂಶುಪಾಲರ 2 ಕಾರ್ಯಾಗಾರಗಳನ್ನ ನಾವು ಮಾಡಿದ್ದೀವಿ. ಒಂದು ನಿಪಿಎ ಬಗ್ಗೆ, ಒಂದು ಪರೀಕ್ಷಾ ವಿಧಾನಗಳ ಬಗ್ಗೆ ಕಾರ್ಯಾಗಾರಗಳನ್ನ ಮಾಡಿದ್ದೀವಿ.
ಕೊನೆಯದಾಗಿ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
ಕಾಲೇಜುಗಳು ಅತಿ ಹೆಚ್ಚು ಆಗಬೇಕು, ಈಗ ಇರೋ ಸಂಖ್ಯೆ ಸಾಲದು. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೂ ನಮ್ಮ ದೇಶಕ್ಕೆ ಜಾಸ್ತಿ ಆಗಬೇಕಾಗಿದೆ. ಕಾಲೇಜುಗಳು ಜಾಸ್ತಿ ಆಗಬೇಕು, ಹಾಗೆ ಉತ್ತಮ ಕಾಲೇಜುಗಳು ಶುರು ಆಗಬೇಕು. ಉತ್ತಮ ಕಾಲೇಜುಗಳು ಬೇಕಾಗಿದೆ ನಮ್ಮ ವಿಶ್ವವಿದ್ಯಾನಿಲಯ ಅಂಡರಲ್ಲಿ. ಇನ್ನೂ ಜಾಸ್ತಿ ಉತ್ತಮ ಉತ್ತಮವಾದ ಅಧ್ಯಯನ ಸಂಸ್ಥೆಗಳು ಕಾಲೇಜುಗಳು ಬೇಕು.
ಈವರೆಗೂ ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಮೈಸೂರು ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ಎಸ್ ಶ್ರೀಕಂಠಸ್ವಾಮಿ ಸರ್ ಅವರಿಗೆ ನಮ್ಮ ರೇಡಿಯೋ ಮಾನಸ 89.6 FM ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು.
ನಮಸ್ಕಾರ.
ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ನಲ್ಲಿ ಮೂಡಿಬಂದಿತ್ತು. ಸದಾ ಕೇಳ್ತಾರಿ ರೇಡಿಯೋ ಮಾನಸ 89.6 FM. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.